ಅಧ್ಯಾಯ 45. ಉದ್ಧವನು ವೃಂದಾವನಕ್ಕೆ ಭೇಟಿ ಕೊಟ್ಟದ್ದು. ನಂದಮಹಾರಾಜನು ಕೃಷ್ಣ ಮತ್ತು ಬಲರಾಮರಿಲ್ಲದೆ ವೃಂದಾವನಕ್ಕೆ ಹಿಂತಿರುಗಿದನು. ಗೋಪಬಾಲಕರು ಮತ್ತು ಗೋಪಾಲಕರು ಮಾತ್ರ ಅವನ ಜೊತೆಯಲ್ಲಿದ್ದರು. ಗೋಪಿಯರಿಗೆ, ಮಾತೆ ಯಶೋದೆಗೆ, ಶ್ರೀಮತಿ ರಾಧಾರಾಣಿಗೆ ಮತ್ತು ವೃಂದಾವನದ ಎಲ್ಲಾ ನಿವಾಸಿಗಳಿಗೆ ಇದೊಂದು ದುಃಖಮಯ ದೃಶ್ಯವಾಗಿತ್ತು. ತಜ್ಞರ ಅಭಿಪ್ರಾಯದಲ್ಲಿ ಮೂಲ ದೇವೋತ್ತಮ ಪರಮಪುರುಷನು ವೃಂದಾವನವನ್ನು ಬಿಟ್ಟು ಒಂದು ಹೆಜ್ಜೆಯೂ ಹೊರಕ್ಕೆ ಹೋಗುವುದಿಲ್ಲ. ಆದುದರಿಂದ ಕೃಷ್ಣನು ವೃಂದಾವನದಿಂದ ಹೋಗಿರುವುದಕ್ಕೆ ವಿವರಣೆಗಳನ್ನು ಕೊಡಲು ಪ್ರಯತ್ನಿಸಿದ್ದಾರೆ. ತಜ್ಞ ಭಕ್ತರು ಕೃಷ್ಣನು ವೃಂದಾವನದಿಂದ ವಾಸ್ತವವಾಗಿ ಹೋಗಲೇ ಇಲ್ಲ ಎಂದು ಹೇಳುತ್ತಾರೆ. ಅವನು ತಾನು ಮಾತು ಕೊಟ್ಟಂತೆ ವೃಂದಾವನಕ್ಕೆ ನಂದಮಹಾರಾಜನೊಂದಿಗೆ ಹಿಂತಿರುಗಿದನು. ಅಕ್ರೂರನು ನಡೆಸುತ್ತಿದ್ದ ರಥದಲ್ಲಿ ಅವನು ಮಥುರೆಗೆ ಹಿಂತಿರುಗುತ್ತಿದ್ದು, ಗೋಪಿಯರು ದಾರಿಯನ್ನಡ್ಡಗಟ್ಟಿದಾಗ ಮಥುರೆಯಲ್ಲಿ ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಹಿಂದಕ್ಕೆ ಬರುವುದಾಗಿ ಕೃಷ್ಣನು ಭರವಸೆ ನೀಡಿದನು. ಭಾವಪರವಶರಾಗಬಾರದೆಂದು ಅವರಿಗೆ ಸಮಾಧಾನ ಮಾಡಿದನು. ಆದರೆ ಅವನು ನಂದಮಹಾರಾಜನೊಂದಿಗೆ ಹಿಂತಿರುಗಿ ಬಾರದಿದ್ದಾಗ ಅವನು ಅವರಿಗೆ ಮೋಸ ಮಾಡಿದನು ಅಥವಾ ತನ್ನ ಮಾತನ್ನು ಉಳಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ ಎಂದು ಕಂಡಿತು. ತಜ್ಞ ಭಕ್ತರು ಕೃಷ್ಣನು ಮೋಸಗಾರನೂ ಅಲ್ಲ, ಕೊಟ್ಟ ಮಾತನ್ನು ಮರೆಯುವವನೂ ಅಲ್ಲ ಎಂದು ತೀರ್ಮಾನಿಸಿದ್ದಾರೆ. ಕೃಷ್ಣನು ತನ್ನ ಮೂಲ ರೂಪದಲ್ಲಿ ನಂದಮಹಾರಾಜನೊಂದಿಗೆ ಹಿಂತಿರುಗಿದನು ಮತ್ತು ತನ್ನ ಭಾವವಿಸ್ತಾರಣೆಯಲ್ಲಿ ಗೋಪಿಯರ ಮತ್ತು ಮಾತೆ ಯಶೋದೆಯೊಂದಿಗೆ ಉಳಿದನು ಎಂದು ನಿರ್ಧರಿಸಿದ್ದಾರೆ. ಕೃಷ್ಣ ಮತ್ತು ಬಲರಾಮರು ಮಥುರೆಯಲ್ಲಿ ಉಳಿದದ್ದು ತಮ್ಮ ಮೂಲ ರೂಪದಲ್ಲಲ್ಲ, ಆದರೆ ವಾಸುದೇವ ಮತ್ತು ಸಂಕರ್ಷಣ ಎಂಬ ತಮ್ಮ ವಿಸ್ತರಣೆಗಳಲ್ಲಿ ನಿಜವಾದ ಕೃಷ್ಣ ಮತ್ತು ಬಲರಾಮರು ತಮ್ಮ ಭಾವ ಅಭಿವ್ಯಕ್ತಿಯಿಂದ ವೃಂದಾವನದಲ್ಲಿದ್ದರು. ಮಥುರೆಯಲ್ಲಿ ತಮ್ಮ ಪ್ರಭಾವ ಮತ್ತು ವೈಭವ ವಿಸ್ತರಣೆಗಳಲ್ಲಿ ಕಾಣಿಸಿಕೊಂಡರು. ಇದು ಕೃಷ್ಣನ ತಜ್ಞ ಭಕ್ತರ ಅಭಿಪ್ರಾಯ. ಆದರೆ ನಂದಮಹಾರಾಜನು ವೃಂದಾವನಕ್ಕೆ ಹಿಂದಿರುಗಲು ಸಿದ್ಧನಾಗುತ್ತಿದ್ದಾಗ ಅವನು ಮತ್ತು ಕೃಷ್ಣ ಬಲರಾಮರು ಇವರಲ್ಲಿ ನಂದನಿಂದ ದೂರವಾಗಿ ಹುಡುಗರು ಇರುವುದು ಹೇಗೆ ಎಂದು ಚರ್ಚೆಯಾಯಿತು. ಪರಸ್ಪರ ಒಪ್ಪಿಗೆಯಿಂದ ಅವರು ಬೇರೆಯಾಗಲು ನಿರ್ಧರಿಸಿದರು. ಕೃಷ್ಣ ಮತ್ತು ಬಲರಾಮರ ನಿಜವಾದ ತಂದೆ ತಾಯಿಗಳು ವಸುದೇವ ಮತ್ತು ದೇವಕಿಯರು. ಕಂಸನ ಮರಣವಾದ ನಂತರ ಅವರು ಕೃಷ್ಣ ಮತ್ತು ಬಲರಾಮರನ್ನು ತಮ್ಮೊಡನೆಗೆ ಇಟ್ಟುಕೊಳ್ಳಲು ಬಯಸಿದರು. ಕಂಸನು ಬದುಕಿದ್ದಾಗ ಅವರನ್ನು ವೃಂದಾವನದಲ್ಲಿ ನಂದಮಹಾರಾಜನ ರಕ್ಷಣೆಯಲ್ಲಿ ಬಿಟ್ಟಿದ್ದರು. ಈಗ ಸಹಜವಾಗಿ ಕೃಷ್ಣ ಮತ್ತು ಬಲರಾಮರು ತಮ್ಮೊಡನೆ ಇರಬೇಕೆಂದು, ಅದರಲ್ಲಿಯೂ ಉಪನಯನ ಕಾರ್ಯಕ್ರಮಕ್ಕೆ ತಮ್ಮೊಡನೆ ಇರಬೇಕೆಂದು ಅವರ ತಂದೆ ತಾಯಿಯರು ಅಪೇಕ್ಷಿಸಿದರು. ಮಕ್ಕಳಿಗೆ ಸೂಕ್ತವಾದ ವಿದ್ಯಾಭ್ಯಾಸವನ್ನು ಮಾಡಿಸುವುದು ತಂದೆಯ ಕರ್ತವ್ಯ. ಅವನು ಇದನ್ನು ಮಾಡಬೇಕು ಎಂದು ಬಯಸಿದನು. ಅವರು ಆಲೋಚಿಸಿದ ಮತ್ತೊಂದು ವಿಷಯವೆಂದರೆ, ಮಥುರೆಯ ಹೊರಗಿದ್ದ ಕಂಸನ ಸ್ನೇಹಿತರು ಮಥುರೆಯ ಮೇಲೆ ಆಕ್ರಮಣ ಮಾಡಲು ಯೋಜನೆ ಮಾಡಿಕೊಳ್ಳುತ್ತಿದ್ದರು ಎನ್ನುವುದು. ಈ ಕಾರಣದಿಂದಲೂ ಕೃಷ್ಣನು ಮಥುರೆಯಲ್ಲಿ ಇರುವುದು ಅಗತ್ಯವಾಗಿತ್ತು. ದಂತವಕ್ತ್ರ ಮತ್ತು ಜರಾಸಂಧರಂತಹ ಶತ್ರುಗಳಿಂದ ವೃಂದಾವನಕ್ಕೆ ತೊಂದರೆಯಾಗಬಾರದು ಎಂದು ಕೃಷ್ಣನು ಬಯಸಿದನು. ಕೃಷ್ಣನು ವೃಂದಾವನಕ್ಕೆ ಹೋದರೆ ಈ ಶತ್ರುಗಳು ಮಥುರೆಯನ್ನು ಆಕ್ರಮಣ ಮಾಡುವುದು ಅಷ್ಟೇ ಅಲ್ಲ, ವೃಂದಾವನಕ್ಕೆ ಹೋಗುತ್ತಿದ್ದರು. ಆದುದರಿಂದ ಶಾಂತಿಯಲ್ಲಿದ್ದ ವೃಂದಾವನದ ನಿವಾಸಿಗಳಿಗೆ ತೊಂದರೆಯಾಗುತ್ತಿತ್ತು. ಈ ಕಾರಣದಿಂದ ಕೃಷ್ಣನು ಮಥುರೆಯಲ್ಲಿ ಉಳಿಯಲು ತೀರ್ಮಾನಿಸಿದನು. ನಂದಮಹಾರಾಜನು ವೃಂದಾವನಕ್ಕೆ ಹಿಂತಿರುಗಿದನು. ವೃಂದಾವನ ನಿವಾಸಿಗಳಿಗೆ ಕೃಷ್ಣನ ವಿರಹದ ನೋವಿದ್ದರೂ ತನ್ನ ಲೀಲೆಯಿಂದ ಅವನು ಸದಾ ಅವರೊಂದಿಗಿದ್ದನು. ಇದರಿಂದ ಅವರಿಗೆ ತಡೆಯಲಾರದ ಸಂತೋಷವಾಯಿತು. ಶ್ರೀಕೃಷ್ಣನು ವೃಂದಾವನದಿಂದ ಮಥುರೆಗೆ ಹೋದದ್ದರಿಂದ ವೃಂದಾವನದ ನಿವಾಸಿಗಳು, ಅದರಲ್ಲಿಯೂ ತಾಯಿ ಯಶೋದೆ, ನಂದ ಮಹಾರಾಜ, ಶ್ರೀಮತಿ ರಾಧಾರಾಣಿ, ಗೋಪಿಯರು ಮತ್ತು ಗೋಪಬಾಲಕರು ಹೆಜ್ಜೆ ಹೆಜ್ಜೆಗೂ ಕೃಷ್ಣನನ್ನೇ ಕುರಿತು ಯೋಚಿಸುತ್ತಿದ್ದರು. ಅವರು ಕೃಷ್ಣನು ಹೀಗೆ ಆಡುತ್ತಿದ್ದನು, ಕೃಷ್ಣನು ಕೊಳಲನ್ನು ನುಡಿಸುತ್ತಿದ್ದನು, ಕೃಷ್ಣನು ನಮ್ಮ ಜೊತೆ ತಮಾಷೆ ಮಾಡುತ್ತಿದ್ದನು ಮತ್ತು ಕೃಷ್ಣನು ನಮ್ಮನ್ನು ಅಲಂಗಿಸಿಕೊಳ್ಳುತ್ತಿದ್ದನು ಎಂದು ಯೋಚಿಸುತ್ತಿದ್ದರು. ಇದಕ್ಕೆ ಲೀಲಾಸ್ಮರಣೆ ಎಂದು ಹೆಸರು. ಮಹಾನ್ ಭಕ್ತರು ಸೂಚಿಸುವ ಕೃಷ್ಣ ಸಹವಾಸದ ಬಗೆಯೂ ಇದೆ. ಚೈತನ್ಯ ಮಹಾಪ್ರಭುಗಳು ಸಹ ಪುರಿಯಲ್ಲಿದ್ದಾಗ ಕೃಷ್ಣನ ಲೀಲಾಸ್ಮರಣೆಯಲ್ಲಿ ಆನಂದದಲ್ಲಿದ್ದರು. ಭಕ್ತಿಪೂರ್ವಕ ಸೇವೆ ಮತ್ತು ಆನಂದೋನ್ಮಾದಗಳ ಅತ್ಯುನ್ನತ ಸ್ಥಿತಿಯಲ್ಲಿರುವವರು ಕೃಷ್ಣನ ಲೀಲೆಗಳನ್ನು ಸ್ಮರಿಸುತ್ತಾ ಅವನೊಡನೆ ಇರಬಲ್ಲರು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೃಷ್ಣ ಭಾವನಾಮೃತ ಎನ್ನುವ ದಿವ್ಯಕೃತಿಯನ್ನು ಬರೆದಿದ್ದಾರೆ. ಅದರಲ್ಲಿ ಕೃಷ್ಣಲೀಲೆಗಳು ತುಂಬಿವೆ. ಇಂತಹ ಪುಸ್ತಕಗಳನ್ನು ಓದುತ್ತಾ ಭಕ್ತರು ಕೃಷ್ಣನನ್ನು ಕುರಿತ ಯೋಚನೆಗಳಲ್ಲಿ ಮುಳುಗಿರಬಹುದು. ಕೃಷ್ಣಲೀಲೆಯನ್ನು ಕುರಿತ ಯಾವುದೇ ಪುಸ್ತಕವಾಗಲಿ, ಕೃಷ್ಣ ಎನ್ನುವ ಈ ಪುಸ್ತಕವಾಗಲಿ, ನಾವು ಪ್ರಕಟಿಸಿರುವ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳು ಎನ್ನುವ ಪುಸ್ತಕವಾಗಲಿ ಕೃಷ್ಣ ವಿರಹದಿಂದ ನೊಂದವರಿಗೆ ಸಮಾಧಾನ ಕೊಡುತ್ತದೆ. ಕೃಷ್ಣ ಮತ್ತು ಬಲರಾಮರು ವೃಂದಾವನಕ್ಕೆ ಬರಲಿಲ್ಲ ಎನ್ನುವುದಕ್ಕೆ ಈ ವಿವರಣೆಯನ್ನು ಕೊಡಬಹುದು. ವೃಂದಾವನಕ್ಕೆ ಹಿಂತಿರುಗುವೆವು ಎಂಬ ತಮ್ಮ ಆಶ್ವಾಸನೆಯನ್ನು ಅವರು ಮುರಿಯಲೂ ಇಲ್ಲ. ಅವರು ಅಲ್ಲಿ ಇಲ್ಲದೆಯೂ ಹೋಗಲಿಲ್ಲ. ಆದರೆ ಮಥುರೆಯಲ್ಲಿ ಅವರಿರುವುದು ಅಗತ್ಯವಾಗಿತ್ತು. ಈ ಮಧ್ಯೆ ಕೃಷ್ಣನ ನಂಟ ಉದ್ಧವನು ಕೃಷ್ಣನನ್ನು ನೋಡಲು ದ್ವಾರಕೆಯಿಂದ ಬಂದನು. ಅವನು ವಸುದೇವನ ಸೋದರನ ಮಗ. ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನ ವಯಸ್ಸಿನವನು. ಅವನ ದೇಹ ಲಕ್ಷಣಗಳಲ್ಲಿಯೂ ಅವನು ಬಹುಮಟ್ಟಿಗೆ ಕೃಷ್ಣನನ್ನು ಹೋಲುತ್ತಿದ್ದನು. ತನ್ನ ಗುರುವಿನ ಮನೆಯಿಂದ ಹಿಂತಿರುಗಿದ ಕೃಷ್ಣನಿಗೆ ತನ್ನ ಅತ್ಯಂತ ಪ್ರೀತಿಯ ಗೆಳೆಯ ಉದ್ಧವನನ್ನು ಕಂಡು ಸಂತೋಷವಾಯಿತು. ವೃಂದಾವನದ ನಿವಾಸಿಗಳ ವಿರಹ ವೇದನೆಯನ್ನು ಶಮನ ಮಾಡಲು, ಅವನ ಮೂಲಕ ಒಂದು ಸಂದೇಶವನ್ನು ಕಳುಹಿಸಲು ಕೃಷ್ಣನು ಬಯಸಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯೇ ಯಥಾ ಮಾಂ ಪ್ರಪದ್ಯಂತೆ, ಕೃಷ್ಣನು ವಿಶೇಷವಾಗಿ ಸ್ಪಂದಿಸುವಂತಹವನು. ಭಕ್ತಿಪೂರ್ವಕ ಸೇವೆಯಲ್ಲಿ ಭಕ್ತನ ಮುನ್ನಡೆಗೆ ಅನುಗುಣವಾಗಿ ಅವನು ಸ್ಪಂದಿಸುತ್ತಾನೆ. ಕೃಷ್ಣನಿಂದ ದೂರವಾದ ಗೋಪಿಯರು ದಿನದಲ್ಲಿ 24 ಗಂಟೆಗಳ ಕಾಲವೂ ಅವನನ್ನೇ ಸ್ಮರಿಸುತ್ತಿದ್ದರು. ಅವನು ಅವರೆಲ್ಲರಿಂದ ದೂರವಿದ್ದಂತೆ ಕಂಡರೂ ಕೃಷ್ಣನು ಸದಾ ಗೋಪಿಯರನ್ನು, ಮಾತೆ ಯಶೋದೆಯನ್ನು, ನಂದಮಹಾರಾಜನನ್ನು ಮತ್ತು ವೃಂದಾವನದ ನಿವಾಸಿಗಳನ್ನು ಕುರಿತು ಯೋಚಿಸುತ್ತಿದ್ದನು. ಅವರ ಅಲೌಕಿಕ ದುಃಖವು ಅವನಿಗೆ ಅರ್ಥವಾಯಿತು. ಆದುದರಿಂದ ಅವನು ಕೂಡಲೇ ಅವರನ್ನು ಸಮಾಧಾನ ಪಡಿಸಲು ಉದ್ಧವನೊಂದಿಗೆ ಒಂದು ಸಂದೇಶವನ್ನು ಕಳುಹಿಸಲು ಬಯಸಿದನು. ವೃಷ್ಣಿ ವಂಶದಲ್ಲಿ ಬಹು ಉನ್ನತನಾದವನು, ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನಿಗೆ ಸಮನಾದವನು ಎಂದು ಉದ್ಧವನನ್ನು ವರ್ಣಿಸಲಾಗಿದೆ. ಅವನು ಬಹು ಆಪ್ತಮಿತ್ರ, ಸ್ವರ್ಗಲೋಕಗಳ ಗುರುವೂ ಆಚಾರ್ಯನೂ ಆದ ಬೃಹಸ್ಪತಿಯ ಶಿಷ್ಯನಾದ್ದರಿಂದ ಅವನು ಬಹು ಬುದ್ಧಿವಂತ ಮತ್ತು ಯಾವುದೇ ಸಂಗತಿಯಲ್ಲಿ ಶೀಘ್ರವಾಗಿ ತೀರ್ಮಾನ ಮಾಡಬಲ್ಲವನು. ಅವನು ಬಹು ಧೀಮಂತ. ಉದ್ಧವನನ್ನು ಬಹುವಾಗಿ ಪ್ರೀತಿಸುವ ಗೆಳೆಯನಾಗಿ ಕೃಷ್ಣನು ವೃಂದಾವನದಲ್ಲಿ ಅನುಷ್ಠಾನದಲ್ಲಿದ್ದ ಬಹು ಉನ್ನತವಾದ ಹರ್ಷೋನ್ಮಾದದ ಭಕ್ತಿಪೂರ್ವಕ ಸೇವೆಯನ್ನು ಅಧ್ಯಯನ ಮಾಡಲು ಅವನನ್ನು ಕಳುಹಿಸಲು ಬಯಸಿದನು. ಭೌತಿಕ ಶಿಕ್ಷಣದಲ್ಲಿ ಬಹು ಉನ್ನತಿಯನ್ನು ಸಾಧಿಸಿದ್ದನು. ಅವನು ಬೃಹಸ್ಪತಿಯ ಶಿಷ್ಯನೇ ಆದರೂ ಕೃಷ್ಣನನ್ನು ಅತ್ಯಂತವಾಗಿ ಪ್ರೀತಿಸುವುದು ಹೇಗೆ ಎನ್ನುವುದು ಗೋಪಿಯರಿಂದ ಮತ್ತು ವೃಂದಾವನದ ನಿವಾಸಿಗಳಿಂದ ಕಲಿಯಬೇಕು. ವೃಂದಾವನದ ನಿವಾಸಿಗಳನ್ನು ಸಮಾಧಾನಗೊಳಿಸಲು ಒಂದು ಸಂದೇಶದೊಡನೆ ಉದ್ಧವನನ್ನು ವೃಂದಾವನಕ್ಕೆ ಕಳುಹಿಸಿದ್ದು ಉದ್ಧವನಿಗೆ ಕೃಷ್ಣನು ತೋರಿದ ವಿಶೇಷ ಕೃಪೆ. ಶ್ರೀಕೃಷ್ಣನ ಹೆಸರು ಹರಿ. ಹೀಗೆಂದರೆ ಶರಣಾಗತ ಆತ್ಮಗಳ ಎಲ್ಲ ದುಃಖಗಳನ್ನು ತೊಡೆದು ಹಾಕುವವನು. ಗೋಪಿಯರು ಸಾಧಿಸಿದ್ದ ಉನ್ನತ ರೀತಿಯ ಪೂಜೆಗಿಂತ ಉತ್ತಮವಾದ ಪೂಜೆಯು ಯಾವುದೇ ಕಾಲದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಗೋಪಿಯರ ದುಃಖದ ವಿಷಯದಲ್ಲಿ ಬಹು ಆತಂಕಗೊಂಡ ಕೃಷ್ಣನು ಉದ್ಧವನೊಡನೆ ಮಾತನಾಡಿ ವೃಂದಾವನಕ್ಕೆ ಹೋಗುವಂತೆ ಅವನನ್ನು ಬಹು ಸೌಜನ್ಯದಿಂದ ಕೇಳಿಕೊಂಡನು. ಉದ್ಧವನ ಕೈಗಳನ್ನು ಕುಲುಕುತ್ತಾ ಕೃಷ್ಣನು ಹೀಗೆ ಹೇಳಿದನು, ಮೃದು ಸ್ವಭಾವದ ಗೆಳೆಯನಾದ ಉದ್ಧವನೇ, ದಯೆಯಿಟ್ಟು ಕೂಡಲೇ ವೃಂದಾವನಕ್ಕೆ ಹೋಗಿ ನನ್ನ ತಂದೆ ತಾಯಿಯರಾದ ನಂದ ಮಹಾರಾಜನಿಗೂ, ಯಶೋಧಾದೇವಿಗೂ ಮತ್ತು ಗೋಪಿಯರಿಗೂ ಸಮಾಧಾನ ಹೇಳಲು ಪ್ರಯತ್ನಿಸು. ಬಹು ರೋಗಗ್ರಸ್ತರಾದಂತೆ ಅವರು ತೀವ್ರ ದುಃಖದಲ್ಲಿದ್ದಾರೆ. ಹೋಗಿ ಅವರಿಗೊಂದು ಸಂದೇಶವನ್ನು ಕೊಡು. ಕೃಷ್ಣನು ಹೀಗೆ ವಿನಂತಿಸಿದಾಗ ಉದ್ಧವನು ಕೂಡಲೇ ರಥದಲ್ಲಿ ವೃಂದಾವನಕ್ಕೆ ಹೊರಟು ಈ ಸಂದೇಶವನ್ನು ಕೊಂಡೊಯ್ದನು. ಅವನು ಸಂಜೆಯ ಹೊತ್ತಿಗೆ ವೃಂದಾವನವನ್ನು ಸಮೀಪಿಸಿದನು. ಆಗ ಗೋವುಗಳು ಹುಲ್ಲುಗಾವಲಿನಿಂದ ಹಿಂದಕ್ಕೆ ಬರುತ್ತಿದ್ದವು. ಗೋಧೂಳಿಯು ಉದ್ಧವನನ್ನು, ಅವನ ರಥವನ್ನು ಮುಸುಕಿತು. ಹಸುಗಳೊಡನೆ ಕೂಡುವುದಕ್ಕಾಗಿ ಅವುಗಳ ಹಿಂದೆ ಎತ್ತುಗಳು ಓಡುತ್ತಿದ್ದುದನ್ನು ಕಂಡನು. ಹಾಲಿನಿಂದ ಅತಿ ಭಾರವಾದ ಕೆಚ್ಚಲುಗಳೊಡನೆ ಹಾಲು ಕೊಡಲು ಗೋವುಗಳು ಕರುಗಳ ಹಿಂದೆ ಹೋಗುತ್ತಿದ್ದವು. ಇಡೀ ವೃಂದಾವನ ನಾಡು ಬಿಳಿಯ ಹಸುಗಳ ಮತ್ತು ಅವುಗಳ ಕರುಗಳಿಂದ ತುಂಬಿ ಹೋಗಿದ್ದುದನ್ನು ಉದ್ಧವನು ಕಂಡನು. ಗೋಕುಲದಲ್ಲೆಲ್ಲ ಗೋವುಗಳು ಅತ್ತಿತ್ತ ಓಡಾಡುತ್ತಿದ್ದವು. ಹಾಲು ಕರೆಯುವ ಶಬ್ದವು ಅವನಿಗೆ ಕೇಳಿಸಿತು. ವೃಂದಾವನದಲ್ಲಿ ಪ್ರತಿ ಮನೆಯನ್ನು ಸೂರ್ಯದೇವ ಮತ್ತು ಅಗ್ನಿದೇವರ ಪೂಜೆಗಾಗಿ ಮತ್ತು ಅತಿಥಿಗಳು, ಗೋವುಗಳು, ಬ್ರಾಹ್ಮಣರು ಮತ್ತು ದೇವತೆಗಳ ಸ್ವಾಗತಕ್ಕಾಗಿ ಅಲಂಕರಿಸಿದ್ದರು. ಪ್ರತಿ ಮನೆಯಲ್ಲಿಯೂ ದೀಪವಿತ್ತು ಮತ್ತು ಪವಿತ್ರಗೊಳಿಸುವುದಕ್ಕಾಗಿ ಧೂಪವಿತ್ತು. ವೃಂದಾವನದಲ್ಲೆಲ್ಲ ಸೊಗಸಾದ ಹೂಮಾಲೆಗಳು, ಹಾರಾಡುವ ಪಕ್ಷಿಗಳು ಮತ್ತು ದುಂಬಿಗಳ ಝೇಂಕಾರ, ಸರೋವರಗಳ ತುಂಬ ಕಮಲಪುಷ್ಪಗಳು, ಬಾತುಕೋಳಿಗಳು ಮತ್ತು ಹಂಸಗಳು. ಅಧ್ಯಾಯ 45. ಉದ್ಧವನು ವೃಂದಾವನಕ್ಕೆ ಭೇಟಿ ಕೊಟ್ಟದ್ದು. ನಂದಮಹಾರಾಜನು ಕೃಷ್ಣ ಮತ್ತು ಬಲರಾಮರಿಲ್ಲದೆ ವೃಂದಾವನಕ್ಕೆ ಹಿಂತಿರುಗಿದನು. ಗೋಪಬಾಲಕರು ಮತ್ತು ಗೋಪಾಲಕರು ಮಾತ್ರ ಅವನ ಜೊತೆಯಲ್ಲಿದ್ದರು. ಗೋಪಿಯರಿಗೆ, ಮಾತೆ ಯಶೋದೆಗೆ, ಶ್ರೀಮತಿ ರಾಧಾರಾಣಿಗೆ ಮತ್ತು ವೃಂದಾವನದ ಎಲ್ಲಾ ನಿವಾಸಿಗಳಿಗೆ ಇದೊಂದು ದುಃಖಮಯ ದೃಶ್ಯವಾಗಿತ್ತು. ತಜ್ಞರ ಅಭಿಪ್ರಾಯದಲ್ಲಿ ಮೂಲ ದೇವೋತ್ತಮ ಪರಮಪುರುಷನು ವೃಂದಾವನವನ್ನು ಬಿಟ್ಟು ಒಂದು ಹೆಜ್ಜೆಯೂ ಹೊರಕ್ಕೆ ಹೋಗುವುದಿಲ್ಲ. ಆದುದರಿಂದ ಕೃಷ್ಣನು ವೃಂದಾವನದಿಂದ ಹೋಗಿರುವುದಕ್ಕೆ ವಿವರಣೆಗಳನ್ನು ಕೊಡಲು ಪ್ರಯತ್ನಿಸಿದ್ದಾರೆ. ತಜ್ಞ ಭಕ್ತರು ಕೃಷ್ಣನು ವೃಂದಾವನದಿಂದ ವಾಸ್ತವವಾಗಿ ಹೋಗಲೇ ಇಲ್ಲ ಎಂದು ಹೇಳುತ್ತಾರೆ. ಅವನು ತಾನು ಮಾತು ಕೊಟ್ಟಂತೆ ವೃಂದಾವನಕ್ಕೆ ನಂದಮಹಾರಾಜನೊಂದಿಗೆ ಹಿಂತಿರುಗಿದನು. ಅಕ್ರೂರನು ನಡೆಸುತ್ತಿದ್ದ ರಥದಲ್ಲಿ ಅವನು ಮಥುರೆಗೆ ಹಿಂತಿರುಗುತ್ತಿದ್ದು, ಗೋಪಿಯರು ದಾರಿಯನ್ನಡ್ಡಗಟ್ಟಿದಾಗ ಮಥುರೆಯಲ್ಲಿ ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಹಿಂದಕ್ಕೆ ಬರುವುದಾಗಿ ಕೃಷ್ಣನು ಭರವಸೆ ನೀಡಿದನು. ಭಾವಪರವಶರಾಗಬಾರದೆಂದು ಅವರಿಗೆ ಸಮಾಧಾನ ಮಾಡಿದನು. ಆದರೆ ಅವನು ನಂದಮಹಾರಾಜನೊಂದಿಗೆ ಹಿಂತಿರುಗಿ ಬಾರದಿದ್ದಾಗ ಅವನು ಅವರಿಗೆ ಮೋಸ ಮಾಡಿದನು ಅಥವಾ ತನ್ನ ಮಾತನ್ನು ಉಳಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ ಎಂದು ಕಂಡಿತು. ತಜ್ಞ ಭಕ್ತರು ಕೃಷ್ಣನು ಮೋಸಗಾರನೂ ಅಲ್ಲ, ಕೊಟ್ಟ ಮಾತನ್ನು ಮರೆಯುವವನೂ ಅಲ್ಲ ಎಂದು ತೀರ್ಮಾನಿಸಿದ್ದಾರೆ. ಕೃಷ್ಣನು ತನ್ನ ಮೂಲ ರೂಪದಲ್ಲಿ ನಂದಮಹಾರಾಜನೊಂದಿಗೆ ಹಿಂತಿರುಗಿದನು ಮತ್ತು ತನ್ನ ಭಾವವಿಸ್ತರಣೆಯಲ್ಲಿ ಗೋಪಿಯರ ಮತ್ತು ಮಾತೆ ಯಶೋದೆಯೊಂದಿಗೆ ಉಳಿದನು ಎಂದು ನಿರ್ಧರಿಸಿದ್ದಾರೆ. ಕೃಷ್ಣ ಮತ್ತು ಬಲರಾಮರು ಮಥುರೆಯಲ್ಲಿ ಉಳಿದದ್ದು ತಮ್ಮ ಮೂಲ ರೂಪದಲ್ಲಲ್ಲ, ಆದರೆ ವಾಸುದೇವ ಮತ್ತು ಸಂಕರ್ಷಣ ಎಂಬ ತಮ್ಮ ವಿಸ್ತರಣೆಗಳಲ್ಲಿ ನಿಜವಾದ ಕೃಷ್ಣ ಮತ್ತು ಬಲರಾಮರು ತಮ್ಮ ಭಾವ ಅಭಿವ್ಯಕ್ತಿಯಿಂದ ವೃಂದಾವನದಲ್ಲಿದ್ದರು. ಮಥುರೆಯಲ್ಲಿ ತಮ್ಮ ಪ್ರಭಾವ ಮತ್ತು ವೈಭವ ವಿಸ್ತರಣೆಗಳಲ್ಲಿ ಕಾಣಿಸಿಕೊಂಡರು. ಇದು ಕೃಷ್ಣನ ತಜ್ಞ ಭಕ್ತರ ಅಭಿಪ್ರಾಯ. ಆದರೆ ನಂದಮಹಾರಾಜನು ವೃಂದಾವನಕ್ಕೆ ಹಿಂದಿರುಗಲು ಸಿದ್ಧನಾಗುತ್ತಿದ್ದಾಗ ಅವನು ಮತ್ತು ಕೃಷ್ಣ ಬಲರಾಮರು ಇವರಲ್ಲಿ ನಂದನಿಂದ ದೂರವಾಗಿ ಹುಡುಗರು ಇರುವುದು ಹೇಗೆ ಎಂದು ಚರ್ಚೆಯಾಯಿತು. ಪರಸ್ಪರ ಒಪ್ಪಿಗೆಯಿಂದ ಅವರು ಬೇರೆಯಾಗಲು ನಿರ್ಧರಿಸಿದರು. ಕೃಷ್ಣ ಮತ್ತು ಬಲರಾಮರ ನಿಜವಾದ ತಂದೆ ತಾಯಿಗಳು ವಸುದೇವ ಮತ್ತು ದೇವಕಿಯರು. ಕಂಸನ ಮರಣವಾದ ನಂತರ ಅವರು ಕೃಷ್ಣ ಮತ್ತು ಬಲರಾಮರನ್ನು ತಮ್ಮೊಡನೆಗೆ ಇಟ್ಟುಕೊಳ್ಳಲು ಬಯಸಿದರು. ಕಂಸನು ಬದುಕಿದ್ದಾಗ ಅವರನ್ನು ವೃಂದಾವನದಲ್ಲಿ ನಂದಮಹಾರಾಜನ ರಕ್ಷಣೆಯಲ್ಲಿ ಬಿಟ್ಟಿದ್ದರು. ಈಗ ಸಹಜವಾಗಿ ಕೃಷ್ಣ ಮತ್ತು ಬಲರಾಮರು ತಮ್ಮೊಡನೆ ಇರಬೇಕೆಂದು, ಅದರಲ್ಲಿಯೂ ಉಪನಯನ ಕಾರ್ಯಕ್ರಮಕ್ಕೆ ತಮ್ಮೊಡನೆ ಇರಬೇಕೆಂದು ಅವರ ತಂದೆ ತಾಯಿಯರು ಅಪೇಕ್ಷಿಸಿದರು. ಮಕ್ಕಳಿಗೆ ಸೂಕ್ತವಾದ ವಿದ್ಯಾಭ್ಯಾಸವನ್ನು ಮಾಡಿಸುವುದು ತಂದೆಯ ಕರ್ತವ್ಯ. ಅವನು ಇದನ್ನು ಮಾಡಬೇಕು ಎಂದು ಬಯಸಿದನು. ಅವರು ಆಲೋಚಿಸಿದ ಮತ್ತೊಂದು ವಿಷಯವೆಂದರೆ, ಮಥುರೆಯ ಹೊರಗಿದ್ದ ಕಂಸನ ಸ್ನೇಹಿತರು ಮಥುರೆಯ ಮೇಲೆ ಆಕ್ರಮಣ ಮಾಡಲು ಯೋಜನೆ ಮಾಡಿಕೊಳ್ಳುತ್ತಿದ್ದರು ಎನ್ನುವುದು. ಈ ಕಾರಣದಿಂದಲೂ ಕೃಷ್ಣನು ಮಥುರೆಯಲ್ಲಿ ಇರುವುದು ಅಗತ್ಯವಾಗಿತ್ತು. ದಂತವಕ್ತ್ರ ಮತ್ತು ಜರಾಸಂಧರಂತಹ ಶತ್ರುಗಳಿಂದ ವೃಂದಾವನಕ್ಕೆ ತೊಂದರೆಯಾಗಬಾರದು ಎಂದು ಕೃಷ್ಣನು ಬಯಸಿದನು. ಕೃಷ್ಣನು ವೃಂದಾವನಕ್ಕೆ ಹೋದರೆ ಈ ಶತ್ರುಗಳು ಮಥುರೆಯನ್ನು ಆಕ್ರಮಣ ಮಾಡುವುದು ಅಷ್ಟೇ ಅಲ್ಲ, ವೃಂದಾವನಕ್ಕೆ ಹೋಗುತ್ತಿದ್ದರು. ಆದುದರಿಂದ ಶಾಂತಿಯಲ್ಲಿದ್ದ ವೃಂದಾವನದ ನಿವಾಸಿಗಳಿಗೆ ತೊಂದರೆಯಾಗುತ್ತಿತ್ತು. ಈ ಕಾರಣದಿಂದ ಕೃಷ್ಣನು ಮಥುರೆಯಲ್ಲಿ ಉಳಿಯಲು ತೀರ್ಮಾನಿಸಿದನು. ನಂದಮಹಾರಾಜನು ವೃಂದಾವನಕ್ಕೆ ಹಿಂತಿರುಗಿದನು. ವೃಂದಾವನ ನಿವಾಸಿಗಳಿಗೆ ಕೃಷ್ಣನ ವಿರಹದ ನೋವಿದ್ದರೂ ತನ್ನ ಲೀಲೆಯಿಂದ ಅವನು ಸದಾ ಅವರೊಂದಿಗಿದ್ದನು. ಇದರಿಂದ ಅವರಿಗೆ ತಡೆಯಲಾರದ ಸಂತೋಷವಾಯಿತು. ಶ್ರೀಕೃಷ್ಣನು ವೃಂದಾವನದಿಂದ ಮಥುರೆಗೆ ಹೋದದ್ದರಿಂದ ವೃಂದಾವನದ ನಿವಾಸಿಗಳು, ಅದರಲ್ಲಿಯೂ ತಾಯಿ ಯಶೋದೆ, ನಂದ ಮಹಾರಾಜ, ಶ್ರೀಮತಿ ರಾಧಾರಾಣಿ, ಗೋಪಿಯರು ಮತ್ತು ಗೋಪಬಾಲಕರು ಹೆಜ್ಜೆ ಹೆಜ್ಜೆಗೂ ಕೃಷ್ಣನನ್ನೇ ಕುರಿತು ಯೋಚಿಸುತ್ತಿದ್ದರು. ಅವರು ಕೃಷ್ಣನು ಹೀಗೆ ಆಡುತ್ತಿದ್ದನು, ಕೃಷ್ಣನು ಕೊಳಲನ್ನು ನುಡಿಸುತ್ತಿದ್ದನು, ಕೃಷ್ಣನು ನಮ್ಮ ಜೊತೆ ತಮಾಷೆ ಮಾಡುತ್ತಿದ್ದನು ಮತ್ತು ಕೃಷ್ಣನು ನಮ್ಮನ್ನು ಅಲಂಗಿಸಿಕೊಳ್ಳುತ್ತಿದ್ದನು ಎಂದು ಯೋಚಿಸುತ್ತಿದ್ದರು. ಇದಕ್ಕೆ ಲೀಲಾಸ್ಮರಣೆ ಎಂದು ಹೆಸರು. ಮಹಾನ್ ಭಕ್ತರು ಸೂಚಿಸುವ ಕೃಷ್ಣ ಸಹವಾಸದ ಬಗೆಯೂ ಇದೆ. ಚೈತನ್ಯ ಮಹಾಪ್ರಭುಗಳು ಸಹ ಪುರಿಯಲ್ಲಿದ್ದಾಗ ಕೃಷ್ಣನ ಲೀಲಾಸ್ಮರಣೆಯಲ್ಲಿ ಆನಂದದಲ್ಲಿದ್ದರು. ಭಕ್ತಿಪೂರ್ವಕ ಸೇವೆ ಮತ್ತು ಆನಂದೋನ್ಮಾದಗಳ ಅತ್ಯುನ್ನತ ಸ್ಥಿತಿಯಲ್ಲಿರುವವರು ಕೃಷ್ಣನ ಲೀಲೆಗಳನ್ನು ಸ್ಮರಿಸುತ್ತಾ ಅವನೊಡನೆ ಇರಬಲ್ಲರು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಕೃಷ್ಣ ಭಾವನಾಮೃತ ಎನ್ನುವ ದಿವ್ಯಕೃತಿಯನ್ನು ಬರೆದಿದ್ದಾರೆ. ಅದರಲ್ಲಿ ಕೃಷ್ಣ ಲೀಲೆಗಳು ತುಂಬಿವೆ. ಇಂತಹ ಪುಸ್ತಕಗಳನ್ನು ಓದುತ್ತಾ ಭಕ್ತರು ಕೃಷ್ಣನನ್ನು ಕುರಿತ ಯೋಚನೆಗಳಲ್ಲಿ ಮುಳುಗಿರಬಹುದು. ಕೃಷ್ಣ ಲೀಲೆಯನ್ನು ಕುರಿತ ಯಾವುದೇ ಪುಸ್ತಕವಾಗಲಿ, ಕೃಷ್ಣ ಎನ್ನುವ ಈ ಪುಸ್ತಕವಾಗಲಿ, ನಾವು ಪ್ರಕಟಿಸಿರುವ ಚೈತನ್ಯ ಮಹಾಪ್ರಭುಗಳ ಉಪದೇಶಗಳು ಎನ್ನುವ ಪುಸ್ತಕವಾಗಲಿ ಕೃಷ್ಣ ವಿರಹದಿಂದ ನೊಂದವರಿಗೆ ಸಮಾಧಾನ ಕೊಡುತ್ತದೆ. ಕೃಷ್ಣ ಮತ್ತು ಬಲರಾಮರು ಬೃಂದಾವನಕ್ಕೆ ಬರಲಿಲ್ಲ ಎನ್ನುವುದಕ್ಕೆ ಈ ವಿವರಣೆಯನ್ನು ಕೊಡಬಹುದು. ಬೃಂದಾವನಕ್ಕೆ ಹಿಂತಿರುಗುವೆವು ಎಂಬ ತಮ್ಮ ಆಶ್ವಾಸನೆಯನ್ನು ಅವರು ಮುರಿಯಲೂ ಇಲ್ಲ. ಅವರು ಅಲ್ಲಿ ಇಲ್ಲದೆಯೂ ಹೋಗಲಿಲ್ಲ. ಆದರೆ ಮಥುರೆಯಲ್ಲಿ ಅವರಿರುವುದು ಅಗತ್ಯವಾಗಿತ್ತು. ಈ ಮಧ್ಯೆ ಕೃಷ್ಣನ ನಂಟ ಉದ್ಧವನು ಕೃಷ್ಣನನ್ನು ನೋಡಲು ದ್ವಾರಕೆಯಿಂದ ಬಂದನು. ಅವನು ವಸುದೇವನ ಸೋದರನ ಮಗ. ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನ ವಯಸ್ಸಿನವನು. ಅವನ ದೇಹ ಲಕ್ಷಣಗಳಲ್ಲಿಯೂ ಅವನು ಬಹುಮಟ್ಟಿಗೆ ಕೃಷ್ಣನನ್ನು ಹೋಲುತ್ತಿದ್ದನು. ತನ್ನ ಗುರುವಿನ ಮನೆಯಿಂದ ಹಿಂತಿರುಗಿದ ಕೃಷ್ಣನಿಗೆ ತನ್ನ ಅತ್ಯಂತ ಪ್ರೀತಿಯ ಗೆಳೆಯ ಉದ್ಧವನನ್ನು ಕಂಡು ಸಂತೋಷವಾಯಿತು. ಬೃಂದಾವನದ ನಿವಾಸಿಗಳ ವಿರಹ ವೇದನೆಯನ್ನು ಶಮನ ಮಾಡಲು, ಅವನ ಮೂಲಕ ಒಂದು ಸಂದೇಶವನ್ನು ಕಳುಹಿಸಲು ಕೃಷ್ಣನು ಬಯಸಿದನು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ, ಯೇ ಯಥಾ ಮಾಂ ಪ್ರಪದ್ಯಂತೆ, ಕೃಷ್ಣನು ವಿಶೇಷವಾಗಿ ಸ್ಪಂದಿಸುವಂತಹವನು. ಭಕ್ತಿಪೂರ್ವಕ ಸೇವೆಯಲ್ಲಿ ಭಕ್ತನ ಮುನ್ನಡೆಗೆ ಅನುಗುಣವಾಗಿ ಅವನು ಸ್ಪಂದಿಸುತ್ತಾನೆ. ಕೃಷ್ಣನಿಂದ ದೂರವಾದ ಗೋಪಿಯರು ದಿನದಲ್ಲಿ 24 ಗಂಟೆಗಳ ಕಾಲವೂ ಅವನನ್ನೇ ಸ್ಮರಿಸುತ್ತಿದ್ದರು. ಅವನು ಅವರೆಲ್ಲರಿಂದ ದೂರವಿದ್ದಂತೆ ಕಂಡರೂ ಕೃಷ್ಣನು ಸದಾ ಗೋಪಿಯರನ್ನು, ಮಾತೆ ಯಶೋದೆಯನ್ನು, ನಂದಮಹಾರಾಜನನ್ನು ಮತ್ತು ವೃಂದಾವನದ ನಿವಾಸಿಗಳನ್ನು ಕುರಿತು ಯೋಚಿಸುತ್ತಿದ್ದನು. ಅವರ ಅಲೌಕಿಕ ದುಃಖವು ಅವನಿಗೆ ಅರ್ಥವಾಯಿತು. ಆದುದರಿಂದ ಅವನು ಕೂಡಲೇ ಅವರನ್ನು ಸಮಾಧಾನ ಪಡಿಸಲು ಉದ್ಧವನೊಂದಿಗೆ ಒಂದು ಸಂದೇಶವನ್ನು ಕಳುಹಿಸಲು ಬಯಸಿದನು. ವೃಷ್ಣಿ ವಂಶದಲ್ಲಿ ಬಹು ಉನ್ನತನಾದವನು, ಸ್ವಲ್ಪ ಹೆಚ್ಚು ಕಡಿಮೆ ಕೃಷ್ಣನಿಗೆ ಸಮನಾದವನು ಎಂದು ಉದ್ಧವನನ್ನು ವರ್ಣಿಸಲಾಗಿದೆ. ಅವನು ಬಹು ಆಪ್ತಮಿತ್ರ, ಸ್ವರ್ಗಲೋಕಗಳ ಗುರುವೂ ಆಚಾರ್ಯನೂ ಆದ ಬೃಹಸ್ಪತಿಯ ಶಿಷ್ಯನಾದ್ದರಿಂದ ಅವನು ಬಹು ಬುದ್ಧಿವಂತ ಮತ್ತು ಯಾವುದೇ ಸಂಗತಿಯಲ್ಲಿ ಶೀಘ್ರವಾಗಿ ತೀರ್ಮಾನ ಮಾಡಬಲ್ಲವನು. ಅವನು ಬಹು ಧೀಮಂತ. ಉದ್ಧವನನ್ನು ಬಹುವಾಗಿ ಪ್ರೀತಿಸುವ ಗೆಳೆಯನಾಗಿ ಕೃಷ್ಣನು ವೃಂದಾವನದಲ್ಲಿ ಅನುಷ್ಠಾನದಲ್ಲಿದ್ದ ಬಹು ಉನ್ನತವಾದ ಹರ್ಷೋನ್ಮಾದದ ಭಕ್ತಿಪೂರ್ವಕ ಸೇವೆಯನ್ನು ಅಧ್ಯಯನ ಮಾಡಲು ಅವನನ್ನು ಕಳುಹಿಸಲು ಬಯಸಿದನು. ಭೌತಿಕ ಶಿಕ್ಷಣದಲ್ಲಿ ಬಹು ಉನ್ನತಿಯನ್ನು ಸಾಧಿಸಿದ್ದನು. ಅವನು ಬೃಹಸ್ಪತಿಯ ಶಿಷ್ಯನೇ ಆದರೂ ಕೃಷ್ಣನನ್ನು ಅತ್ಯಂತವಾಗಿ ಪ್ರೀತಿಸುವುದು ಹೇಗೆ ಎನ್ನುವುದು ಗೋಪಿಯರಿಂದ ಮತ್ತು ವೃಂದಾವನದ ನಿವಾಸಿಗಳಿಂದ ಕಲಿಯಬೇಕು. ವೃಂದಾವನದ ನಿವಾಸಿಗಳನ್ನು ಸಮಾಧಾನಗೊಳಿಸಲು ಒಂದು ಸಂದೇಶದೊಡನೆ ಉದ್ಧವನನ್ನು ವೃಂದಾವನಕ್ಕೆ ಕಳುಹಿಸಿದ್ದು ಉದ್ಧವನಿಗೆ ಕೃಷ್ಣನು ತೋರಿದ ವಿಶೇಷ ಕೃಪೆ. ಶ್ರೀಕೃಷ್ಣನ ಹೆಸರು ಹರಿ. ಹೀಗೆಂದರೆ ಶರಣಾಗತ ಆತ್ಮಗಳ ಎಲ್ಲ ದುಃಖಗಳನ್ನು ತೊಡೆದು ಹಾಕುವವನು. ಗೋಪಿಯರು ಸಾಧಿಸಿದ್ದ ಉನ್ನತ ರೀತಿಯ ಪೂಜೆಗಿಂತ ಉತ್ತಮವಾದ ಪೂಜೆಯು ಯಾವುದೇ ಕಾಲದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ. ಗೋಪಿಯರ ದುಃಖದ ವಿಷಯದಲ್ಲಿ ಬಹು ಆತಂಕಗೊಂಡ ಕೃಷ್ಣನು ಉದ್ಧವನೊಡನೆ ಮಾತನಾಡಿ ವೃಂದಾವನಕ್ಕೆ ಹೋಗುವಂತೆ ಅವನನ್ನು ಬಹು ಸೌಜನ್ಯದಿಂದ ಕೇಳಿಕೊಂಡನು. ಉದ್ಧವನ ಕೈಗಳನ್ನು ಕುಲುಕುತ್ತಾ ಕೃಷ್ಣನು ಹೀಗೆ ಹೇಳಿದನು, ಮೃದು ಸ್ವಭಾವದ ಗೆಳೆಯನಾದ ಉದ್ಧವನೇ, ದಯೆಯಿಟ್ಟು ಕೂಡಲೇ ವೃಂದಾವನಕ್ಕೆ ಹೋಗಿ ನನ್ನ ತಂದೆ ತಾಯಿಯರಾದ ನಂದ ಮಹಾರಾಜನಿಗೂ, ಯಶೋಧಾದೇವಿಗೂ ಮತ್ತು ಗೋಪಿಯರಿಗೂ ಸಮಾಧಾನ ಹೇಳಲು ಪ್ರಯತ್ನಿಸು. ಬಹು ರೋಗಗ್ರಸ್ತರಾದಂತೆ ಅವರು ತೀವ್ರ ದುಃಖದಲ್ಲಿದ್ದಾರೆ. ಹೋಗಿ ಅವರಿಗೊಂದು ಸಂದೇಶವನ್ನು ಕೊಡು. ಕೃಷ್ಣನು ಹೀಗೆ ವಿನಂತಿಸಿದಾಗ ಉದ್ಧವನು ಕೂಡಲೇ ರಥದಲ್ಲಿ ವೃಂದಾವನಕ್ಕೆ ಹೊರಟು ಈ ಸಂದೇಶವನ್ನು ಕೊಂಡೊಯ್ದನು. ಅವನು ಸಂಜೆಯ ಹೊತ್ತಿಗೆ ವೃಂದಾವನವನ್ನು ಸಮೀಪಿಸಿದನು. ಆಗ ಗೋವುಗಳು ಹುಲ್ಲುಗಾವಲಿನಿಂದ ಹಿಂದಕ್ಕೆ ಬರುತ್ತಿದ್ದವು. ಗೋಧೂಳಿಯು ಉದ್ಧವನನ್ನು, ಅವನ ರಥವನ್ನು ಮುಸುಕಿತು. ಹಸುಗಳೊಡನೆ ಕೂಡುವುದಕ್ಕಾಗಿ ಅವುಗಳ ಹಿಂದೆ ಎತ್ತುಗಳು ಓಡುತ್ತಿದ್ದುದನ್ನು ಕಂಡನು. ಹಾಲಿನಿಂದ ಅತಿ ಭಾರವಾದ ಕೆಚ್ಚಲುಗಳೊಡನೆ ಹಾಲು ಕೊಡಲು ಗೋವುಗಳು ಕರುಗಳ ಹಿಂದೆ ಹೋಗುತ್ತಿದ್ದವು. ಇಡೀ ವೃಂದಾವನ ನಾಡು ಬಿಳಿಯ ಹಸುಗಳ ಮತ್ತು ಅವುಗಳ ಕರುಗಳಿಂದ ತುಂಬಿ ಹೋಗಿದ್ದುದನ್ನು ಉದ್ಧವನು ಕಂಡನು. ಗೋಕುಲದಲ್ಲೆಲ್ಲ ಗೋವುಗಳು ಅತ್ತಿತ್ತ ಓಡಾಡುತ್ತಿದ್ದವು. ಹಾಲು ಕರೆಯುವ ಶಬ್ದವು ಅವನಿಗೆ ಕೇಳಿಸಿತು. ವೃಂದಾವನದಲ್ಲಿ ಪ್ರತಿ ಮನೆಯನ್ನು ಸೂರ್ಯದೇವ ಮತ್ತು ಅಗ್ನಿದೇವರ ಪೂಜೆಗಾಗಿ ಮತ್ತು ಅತಿಥಿಗಳು ಗೋವುಗಳು ಬ್ರಾಹ್ಮಣರು ಮತ್ತು ದೇವತೆಗಳ ಸ್ವಾಗತಕ್ಕಾಗಿ ಅಲಂಕರಿಸಿದ್ದರು. ಪ್ರತಿ ಮನೆಯಲ್ಲಿಯೂ ದೀಪವಿತ್ತು ಮತ್ತು ಪವಿತ್ರಗೊಳಿಸುವುದಕ್ಕಾಗಿ ಧೂಪವಿತ್ತು. ವೃಂದಾವನದಲ್ಲೆಲ್ಲ ಸೊಗಸಾದ ಹೂಮಾಲೆಗಳು, ಹಾರಾಡುವ ಪಕ್ಷಿಗಳು ಮತ್ತು ದುಂಬಿಗಳ ಝೇಂಕಾರ, ಸರೋವರಗಳ ತುಂಬ ಕಮಲ ಪುಷ್ಪಗಳು, ಬಾತುಕೋಳಿಗಳು ಮತ್ತು ಹಂಸಗಳು. ಉದ್ಧವನು ನಂದಮಹಾರಾಜನ ಮನೆಯನ್ನು ಪ್ರವೇಶಿಸಿದನು. ಅವನನ್ನು ವಾಸುದೇವನ ಪ್ರತಿನಿಧಿ ಎಂದು ನಂದಮಹಾರಾಜನು ಸ್ವಾಗತಿಸಿದನು. ನಂದಮಹಾರಾಜನು ಅವನನ್ನು ಪೀಠದಲ್ಲಿ ಕುಳ್ಳಿರಿಸಿ ಕೃಷ್ಣ ಮತ್ತು ಬಲರಾಮ ಮತ್ತು ಮಥುರೆಯಲ್ಲಿ ತಮ್ಮ ಸಂಸಾರದ ಇತರರ ಸಂದೇಶಗಳನ್ನು ಕೇಳಲು ಅವನ ಪಕ್ಕದಲ್ಲಿ ಕುಳಿತನು. ಉದ್ಧವನು ಕೃಷ್ಣನ ಆಪ್ತ ಮಿತ್ರ, ಆದುದರಿಂದ ಅವನು ಒಳ್ಳೆಯ ಸಂದೇಶಗಳನ್ನೇ ತಂದಿರಬೇಕು ಎಂದು ಅರ್ಥ ಮಾಡಿಕೊಂಡು, ಪ್ರಿಯ ಉದ್ಧವ, ನನ್ನ ಗೆಳೆಯ ವಸುದೇವನು ಸಂತೋಷವಾಗಿದ್ದಾನೆಯೇ? ಈಗ ಅವನಿಗೆ ಕಂಸನ ಸೆರೆಮನೆಯಿಂದ ಬಿಡುಗಡೆಯಾಗಿದೆ. ಅವನು ಈಗ ತನ್ನ ಸ್ನೇಹಿತರೊಡನೆ ಮತ್ತು ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರೊಡನೆ ಇದ್ದಾನೆ. ಆದ್ದರಿಂದ ಅವನು ಬಹು ಸಂತೋಷದಲ್ಲಿ ಇರಬೇಕು. ಅವನ ಮತ್ತು ಅವನ ಯೋಗಕ್ಷೇಮದ ವಿಷಯವನ್ನು ತಿಳಿಸು. ಅತ್ಯಂತ ಪಾಪಿ ರಾಕ್ಷಸನಾದ ಕಂಸನು ಸತ್ತದ್ದು ನಮಗೆ ಸಂತೋಷ. ಅವನಿಗೆ ಯಾವಾಗಲೂ ಯದುವಂಶವನ್ನು ಕಂಡರೆ, ತನ್ನ ಸ್ನೇಹಿತರು ಮತ್ತು ಬಂಧುಗಳನ್ನು ಕಂಡರೆ ಅಸೂಯೆ. ಅವನ ಪಾಪಕರ್ಮಗಳಿಂದಾಗಿ ಅವನು ತನ್ನ ಸಹೋದರರೊಂದಿಗೆ ನಿರ್ನಾಮನಾಗಿದ್ದಾನೆ. ಕೃಷ್ಣನು ತನ್ನ ತಂದೆ ತಾಯಿಯರನ್ನು, ವೃಂದಾವನದಲ್ಲಿನ ತನ್ನ ಸ್ನೇಹಿತರನ್ನು, ಸಂಗಾತಿಗಳನ್ನು ಸ್ಮರಿಸಿಕೊಳ್ಳುತ್ತಾನೆಯೇ ಎಂದು ಹೇಳು. ವೃಂದಾವನದಲ್ಲಿನ ತನ್ನ ಗೋವುಗಳು, ತನ್ನ ಗೋಪಿಯರು, ತನ್ನ ಗೋವರ್ಧನಗಿರಿ, ತನ್ನ ಹುಲ್ಲುಗಾವಲುಗಳನ್ನು ಜ್ಞಾಪಿಸಿಕೊಳ್ಳಲು ಅವನಿಗೆ ಇಷ್ಟವಿದೆಯೇ? ಅಥವಾ ಈಗ ಅವನು ಎಲ್ಲವನ್ನೂ ಮರೆತು ಬಿಟ್ಟಿದ್ದಾನೆಯೇ? ಉನ್ನತ ನಾಸಿಕ ಮತ್ತು ಕಮಲದಂತಹ ಕಣ್ಣುಗಳಿರುವ ಅವನ ಸುಂದರ ಮುಖವನ್ನು ನಾವು ಮತ್ತೆ ಕಾಣುವಂತೆ ಅವನು ವೃಂದಾವನಕ್ಕೆ ತನ್ನ ಸ್ನೇಹಿತರು ಮತ್ತು ನಂಟರ ಬಳಿಗೆ ಬರುವ ಸಾಧ್ಯತೆ ಉಂಟೆ? ಅವನು ನಮ್ಮನ್ನು ಕಾಡುಗಿಚ್ಚಿನಿಂದ ರಕ್ಷಿಸಿದ್ದು, ಯಮುನಾ ನದಿಯಲ್ಲಿನ ಕಾಳಿಯ ಸರ್ಪದಿಂದ ರಕ್ಷಿಸಿದ್ದು, ಇತರ ರಾಕ್ಷಸರಿಂದ ರಕ್ಷಿಸಿದ್ದು, ಇವುಗಳನ್ನು ಸ್ಮರಿಸಿಕೊಂಡು ಇಷ್ಟೊಂದು ಅಪಾಯಗಳಿಂದ ನಮ್ಮನ್ನು ಪಾರು ಮಾಡಿದುದಕ್ಕಾಗಿ ಅವನಿಗೆ ನಾವು ಎಷ್ಟು ಋಣಿಗಳು ಎಂದು ಯೋಚಿಸುತ್ತೇವೆ.
ಸುಂದರ ಮುಖವನ್ನು, ಕಣ್ಣುಗಳನ್ನು ಮತ್ತು ವೃಂದಾವನದಲ್ಲಿ ಅವನ ವಿವಿಧ ಚಟುವಟಿಕೆಗಳನ್ನು ಕುರಿತು ಯೋಚಿಸಿದಾಗ ನಾವು ಎಷ್ಟು ಭಾವಪರವಶವಾಗುತ್ತೇವೆ ಎಂದರೆ, ನಾವು ಏನನ್ನೂ ಮಾಡದೆ ಕುಳಿತು ಬಿಡುತ್ತೇವೆ. ಕೃಷ್ಣನನ್ನು, ಅವನ ನಗುವನ್ನು, ಅವನು ನಮ್ಮತ್ತ ನೋಡುವುದನ್ನು ಕುರಿತು ಯೋಚಿಸುತ್ತೇವೆ. ಯಮುನಾ ನದಿಯ ಮತ್ತು ವೃಂದಾವನದ ಇತರ ಸರೋವರಗಳ ತೀರಕ್ಕೆ ಅಥವಾ ಗೋವರ್ಧನಗಿರಿಗೆ ಅಥವಾ ಹುಲ್ಲುಗಾವಲಿಗೆ ಹೋದಾಗ ಕೃಷ್ಣನ ಹೆಜ್ಜೆ ಗುರುತುಗಳು ಇನ್ನೂ ನೆಲದ ಮೇಲಿರುವುದನ್ನು ಕಾಣುತ್ತೇವೆ. ಅವನು ಮತ್ತೆ ಮತ್ತೆ ಆ ಸ್ಥಳಗಳಿಗೆ ಹೋಗುತ್ತಿದ್ದ, ಆದುದರಿಂದ ಅವನು ಅಲ್ಲಿ ಆಟವಾಡುತ್ತಿದ್ದುದನ್ನು ಸ್ಮರಿಸಿಕೊಳ್ಳುತ್ತೇವೆ. ಅವನ ರೂಪವು ನಮ್ಮ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುತ್ತಲೇ ನಾವು ಅವನ ಯೋಚನೆಗಳಲ್ಲಿ ಮುಳುಗಿಬಿಡುತ್ತೇವೆ. ಆದುದರಿಂದ ಕೃಷ್ಣ ಮತ್ತು ಬಲರಾಮರು ಭೂಮಿಯ ಮೇಲೆ ಕೆಲವು ಕಾರ್ಯಗಳನ್ನು ಸಾಧಿಸಲು ಸಾಮಾನ್ಯ ಬಾಲಕರಂತೆ ನಮ್ಮ ಮುಂದೆ ಕಾಣಿಸಿಕೊಂಡ ಸ್ವರ್ಗದ ಪ್ರಮುಖ ದೇವತೆಗಳೇ ಇರಬೇಕು ಎಂದು ನಾವು ಯೋಚಿಸುತ್ತೇವೆ. ಕೃಷ್ಣನ ಜಾತಕವನ್ನು ಸಿದ್ಧಪಡಿಸುವಾಗ ಗರ್ಗಮುನಿಗಳು ಇದೇ ಮಾತನ್ನು ಹೇಳಿದ್ದರು. ಕೃಷ್ಣನು ಮಹಾಪುರುಷನಲ್ಲದಿದ್ದರೆ 10,000 ಆನೆಗಳ ಬಲವಿದ್ದ ಕಂಸನನ್ನು ಕೊಲ್ಲುವುದು ಹೇಗೆ ಸಾಧ್ಯವಾದೀತು? ಕಂಸನಲ್ಲದೆ ಮಹಾಮಲ್ಲರಿದ್ದರು. ದೈತ್ಯ ಗಜ ಕುವಲಯ ಪೀಡವಿದ್ದಿತು. ಸಿಂಹವು ಸಾಮಾನ್ಯ ಪ್ರಾಣಿಯನ್ನು ಕೊಲ್ಲುವಂತೆ ಅವನು ಈ ಎಲ್ಲಾ ಪ್ರಾಣಿಗಳನ್ನು, ರಾಕ್ಷಸರನ್ನು ಸುಲಭವಾಗಿ ಕೊಂದನು. 3 ತಾಳೆಮರಗಳನ್ನು ಜೋಡಿಸಿದ್ದ ದೊಡ್ಡ ಭಾರವಾದ ಧನಸ್ಸನ್ನು ಒಂದು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಕೃಷ್ಣನು ಮುರಿದನು ಎನ್ನುವುದು ಎಷ್ಟು ಆಶ್ಚರ್ಯಕರವಾದ ಸಂಗತಿ! ಸತತವಾಗಿ 7 ದಿನಗಳ ಕಾಲ ಹೀಗೆ ಗೋವರ್ಧನಗಿರಿಯನ್ನು ಒಂದು ಕೈಯಲ್ಲಿ ಎತ್ತಿ ಹಿಡಿದಿದ್ದನೆಂಬುದು ಎಷ್ಟು ಆಶ್ಚರ್ಯಕರ! ಪ್ರಲಂಬಾಸುರ, ದೇನಕಾಸುರ, ಅರಿಷ್ಟಾಸುರ, ತೃಣಾವರ್ತ ಮತ್ತು ಬಕಾಸುರರಂತಹ ರಾಕ್ಷಸರನ್ನೆಲ್ಲ ಅವನು ಕೊಂದಿದ್ದಾನೆ ಎನ್ನುವುದು ಎಷ್ಟು ಆಶ್ಚರ್ಯಕರ!
ಅವರು ಎಷ್ಟು ಬಲಶಾಲಿಗಳಾಗಿದ್ದರು ಎಂದರೆ ಸ್ವರ್ಗಲೋಕಗಳಲ್ಲಿನ ದೇವತೆಗಳು ಅವರಿಗೆ ಭಯಪಡುತ್ತಿದ್ದರು. ಆದರೆ ಕೃಷ್ಣನು ಸುಲಭವಾಗಿ ಅವರನ್ನು ಕೊಂದು ಹಾಕಿದನು. ಉದ್ಧವನ ಮುಂದೆ ಕೃಷ್ಣನ ಅಸಾಧಾರಣ ಕಾರ್ಯಗಳನ್ನು ವರ್ಣಿಸುತ್ತಾ ಕ್ರಮೇಣ ನಂದಮಹಾರಾಜನು ಭಾವಪರವಶನಾದನು. ಅವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ತಾಯಿ ಯಶೋದೆಯಾದರೋ ಗಂಡನ ಪಕ್ಕದಲ್ಲಿ ಕುಳಿತು ಮಾತನಾಡದೆ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿದಳು. ಅವಳು ಒಂದೇ ಸಮನೆ ಅಳುತ್ತಿದ್ದಳು. ಅವಳ ಸ್ತನಗಳಿಂದ ಹಾಲು ಹರಿಯುತ್ತಿತ್ತು. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಕುರಿತು ಯೋಚಿಸಿ ನಂದಮಹಾರಾಜನು ಯಶೋದೆಯು ಇಷ್ಟು ಭಾವಪರವಶರಾದುದನ್ನು ನೋಡಿ ಮತ್ತು ಕೃಷ್ಣನಲ್ಲಿ ಅವರ ಅತಿಶಯ ಪ್ರೇಮವನ್ನು ತಾನೂ ಅನುಭವಿಸಿ ಉದ್ಧವನು ಭಾವಪರವಶನಾದನು ಮತ್ತು ಹೀಗೆ ಹೇಳಿದನು. ಪ್ರಿಯ ತಾಯಿ ಯಶೋದೆ, ನಂದಮಹಾರಾಜ, ನೀವಲ್ಲದೆ ಬೇರೆ ಯಾರೂ ಇಂತಹ ದಿವ್ಯಾನಂದದಲ್ಲಿ ಧ್ಯಾನ ಮಾಡಲಾರರು. ಆದುದರಿಂದ ನೀವು ಮನುಷ್ಯರಲ್ಲೆಲ್ಲ ಅತ್ಯಂತ ಗೌರವಾರ್ಹರು. ಬಲರಾಮ ಮತ್ತು ಕೃಷ್ಣರು ಯಾರಿಂದ ಬ್ರಹ್ಮಾಂಡವೇ ಹೊರಸೂಸುತ್ತಿದೆಯೋ ಆ ಮೂಲ ದೇವೋತ್ತಮ ಪುರುಷರು. ಅವರು ಪುರುಷ ಶ್ರೇಷ್ಠರು. ಅವರಿಬ್ಬರು ಭೌತಿಕ ಸೃಷ್ಟಿಯ ಕಾರ್ಯಕಾರಿ ಕಾರಣ. ಭೌತಿಕ ಪ್ರಕೃತಿಯನ್ನು ಪುರುಷಾವತಾರರು ನಿರ್ವಹಿಸುತ್ತಾರೆ. ಅವರೆಲ್ಲ ಕೃಷ್ಣ ಮತ್ತು ಬಲರಾಮರ ಅಧೀನರಾಗಿ ಕಾರ್ಯನಿರತರಾಗಿದ್ದಾರೆ. ಅವರ ಆಂಶಿಕ ಪ್ರಾತಿನಿಧ್ಯದಿಂದ ಅವರು ಎಲ್ಲ ಜೀವಿಗಳ ಹೃದಯಗಳ ಒಳಹೋಗುತ್ತಾರೆ. ಅವರು ಎಲ್ಲ ಜ್ಞಾನದ ಮೂಲ, ಎಲ್ಲ ವಿಸ್ಮರಣೆಯ ಮೂಲವೂ ಹೌದು. ಇದನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. 15ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದೆ, ನಾನು ಎಲ್ಲರ ಹೃದಯಗಳಲ್ಲಿ ಇದ್ದೇನೆ. ಮನುಷ್ಯನು ಸ್ಮರಿಸಿಕೊಳ್ಳುವಂತೆ ಮತ್ತು ಮರೆಯುವಂತೆ ನಾನು ಮಾಡುತ್ತೇನೆ. ನಾನು ವೇದಾಂತದ ಮೂಲ ಸಂಗ್ರಹಕಾರ ಮತ್ತು ವಾಸ್ತವವಾಗಿ ವೇದಗಳನ್ನು ಬಲ್ಲವನು ನಾನು. ಮರಣ ಸಮಯದಲ್ಲಿ ಮನುಷ್ಯನು ಒಂದು ಗಳಿಗೆಯಾದರೂ ತನ್ನ ಶುದ್ಧ ಮನಸ್ಸನ್ನು ಕೃಷ್ಣನಲ್ಲಿ ನಿಲ್ಲಿಸಿದರೆ ಈ ಭೌತಿಕ ದೇಹವನ್ನು ಬಿಟ್ಟು ಸೂರ್ಯನು ಪ್ರಕಾಶಮಾನವಾಗಿ ಉದಯಿಸುವಂತೆ ತನ್ನ ಮೂಲ ಆಧ್ಯಾತ್ಮಿಕ ಶರೀರದಲ್ಲಿ ಕಾಣಿಸಿಕೊಳ್ಳಲು ಅರ್ಹನಾಗುತ್ತಾನೆ. ಈ ಜನ್ಮವನ್ನು ಹೀಗೆ ಬಿಟ್ಟು ಅವನು ಕೂಡಲೇ ಆಧ್ಯಾತ್ಮಿಕ ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸುತ್ತಾನೆ. ಇದು ಕೃಷ್ಣ ಪ್ರಜ್ಞೆಯ ಅನುಷ್ಠಾನದ ಫಲ.